ಏ ಇದ್ದಾನೆ, ಯಾರೋ ಒಬ್ಬ ಏ ಬೀನ್ ಕೊಂದ. ಅಲ್ಲಿ ಇನ್ನೊಂದು ಅರ್ಥ ಉಂಟು, ಏನ ಏ ಬೀನನ್ನು ಕೊಂದ. ಆದರೆ ಏನ ಕೊಂದ ಅಂತ ಯಾರು ತಿಳ್ಕೊಳ್ತಾರಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಏ ಎಂಬ ಒಬ್ಬ ವ್ಯಕ್ತಿಯೇ ಉಂಟು, ಅವನು ಬೀನ್ ಏನೋ ಮಾಡಿದ್ದಾನೆ ಇಟ್ಕೊಂಬೋಣ. ಆದರೆ ಏ ಎಂಬನು ಅಸ್ವತಂತ್ರನಾದವನು. ತೇನವಿನ ತೃಣಮಪಿ ನ ಚಲತಿ, ಅವನು ಯಾವ ಸ್ವಾತಂತ್ರ್ಯವೂ ಇಲ್ಲ. ಅವನು ಕೊಂದವನಲ್ಲ, ಭಗವಂತ ನಿಂತು ಕೊಲಿಸಿದ್ದಾನೆ ಹೊರತು ಅವನು ಕೊಂದಿಲ್ಲ. ಈ ರೀತಿ ತಿಳ್ಕೊಳ್ಳದೇನೆ ಅವನೇ ಕೊಂದ ಅವನೇ ಕೊಂದ ಅಂತ ತಿಳ್ಕೊಂಡ್ರೆ ಅವನಿಗೂ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಮೇಳಕ್ಕೆ ತಮಾಷೆ ಕಾಣುತ್ತೆ. ನಿಜವಾಗಲೂ ಮಾತನ್ನ ಉಪಯೋಗಿಸ್ತೇನೆ ಅವನು. ಅದೇ ಫಸ್ಟ್ ರ್ಯಾಂಕ್ ಕೊಂದವನಿರ್ತಾನೆ, ಯಾವುದೋ ಕಂಪ್ನಿಗೆ ಅಪ್ಲೈ ಮಾಡಿರ್ತಾರೆ, ಸೆಲೆಕ್ಷನ್ ಆಗಿಬಿಡುತ್ತೆ. ಅವ್ರು ಚೇರ್ಮನ್ ಹತ್ರ ಹೋಗ್ತಾನೆ, ಥ್ಯಾಂಕ್ಸ್ ಸರ್ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಅರೆ ನಾನು ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿದ್ದಾನೆ ಮಾಡಿಲ್ಲ ಅಂತಾರೆ. ಯಾತಕ್ಕೆ ನೀನು ಮೆರಿಟ್ ಇತ್ತು ಆಗಿದ್ದೀಯ, ನಾನೇನು ಮಾಡಿದ್ದೀನಿ ಅಂತ ಹೇಳಿಬಿಡ್ತಾನೆ. ನೋಡಿದ್ರೆ ಮಾಡಿರೋದು ಹೌದು, ಅವನು ಸೈನ್ ಮಾಡಿರೋದು ಹೌದು, ನಾನು ಮಾಡಿಲ್ಲ ಅಂತ ಹೇಳಿಬಿಡ್ತಾನೆ. ಈ ರೀತಿ ಅರ್ಥ ಮಾಡ್ಕೋಬೇಕು. ಇವತ್ತು ಎ ಅನ್ನೋನು ಕೊಂದರೂ ಕೂಡ ಅವನು ಸ್ವತಂತ್ರನಲ್ಲ, ಆದ್ರಿಂದಾಗಿನೆ ಅವನು ಕೊಂದ ಅಂತ ಹೇಳ್ಕೊಂಡ್ರೆ ತಪ್ಪೇನೆ, ಅವನು ಕೊಂದ ಅಂತ ಹೇಳ್ಕೊಂಡ್ರೆ ತಪ್ಪು. ಭಗವಂತ ಅವನ ಮೂಲಕ ಕೊಲಿಸಿದ್ದಾನೆ, ಮತ್ತೆ ಕೋರ್ಟ್ ಕಚೇರಿಗೆ ಹೋಗಬಾರ್ದಿದ್ದಾನ. ದೇವ್ರನ್ನ ಕೊಲೆ ಮಾಡಿ ದೇವರು ಕೊಲೆಗಾರ ಅಂತ ತೀರ್ಮಾನ ಮಾಡೋದಲ್ಲ. ಮತ್ತೆ ನಾನು ಕೊಂದೆ ಸಾರ್, ಆದ್ರೆ ದೇವರು ಕೊಲಿಸ್ತಾ ನಾನೇನು ಮಾಡಲಿ ಅಂತ ಹೇಳಿದ್ರೆ ಗತಿಯನಾಗಬೇಕಾಗ. ಆ ರೀತಿ ಹೇಳೋದಲ್ಲ, ಅಧ್ಯಾತ್ಮ ಬೇರೆ, ಅಲ್ಲಿ ನ್ಯಾಯಾಲಯ ತೀರ್ಪು ಬೇರೆ. ಅದೇ ಕೊಂದಿಗೆ ಹೇಗೆ ಹೊಂದಿಸಬೇಕು ಅಂದ್ರೆ ಆಮೇಲೆ ನೋಡೋಣ. ಭಗವಂತ ಇವತ್ತು ಸ್ವತಂತ್ರನಾದ್ದರಿಂದ ಅವನು ಕೊಲ್ಲಿಸಿದ್ದಕ್ಕೆ ಇವನ ಮೂಲಕ ಅವನು ಸತ್ತನೆ ಹೊರತು ಅವನಿಗೆ ಸ್ವಂತ ಶಕ್ತಿ ಇಲ್ಲ. ಈ ಮಾತು ಎಲ್ಲಿ ಹೇಳ್ತಾ ಗೊತ್ತಾನ? ಉದಾಹರಣೆಗೆ ಕೈಯಲ್ಲಿ ಚಾಕು ಇದೆ, ಅವನು ತಿಳಿದು ಬಿಡ್ತಾನೆ, ಸತ್ತ ಬಿಡ್ತಾನು. ಮನೆ ಪ್ರೂವ್ ಮಾಡಿದ್ರೆ ಮೆಡಿಕಲ್ ರಿಪೋರ್ಟ್ ಬಂತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, ಚಾಕುವಿನಿಂದ ಸತ್ತಿದ್ದಾನೆ ಅಂತ ಹೇಳಿಬಿಟ್ಟು ಶಿಕ್ಷೆ ಯಾರಿಗೆ ಕೊಡಬೇಕು? ಈಗ ಚಾಕು ಕೊಟ್ಬಿಟ್ಟು ಹೇಗಿರುತ್ತೆ? ಚಾಕು ಇರೋದು ಕ್ರಶ್ ಮಾಡಿ ಹಾಕಿಬಿಡೋದು, ಪೀಡೆ ಹೋಯ್ತು ಬಿಡು ಅಂತೇಳಿ. ಚಿಕ್ಕ ಮಕ್ಕಳು ಬಿದ್ದ ಮಾಡ್ತಾರಲ್ಲ, ತಾಯಿ ಹೋಗಿಬಿಟ್ಟು ಇದನ್ನ ಜೋರ ಹೊರದು ಬಿಡ್ತಾರೆ, ಸಮಾಧಾನ ಆಯ್ತಾ, ಸಮಾಧಾನ ಮುಖ ಹೋಗಿಬಿಡುತ್ತೆ ಮೊಬೈಲ್ ಒಂದು. ಈ ರೀತಿ ಮಾಡಿದಾಗತ್ತಷ್ಟೇ, ನ್ಯಾಯಾಲಯದಲ್ಲಿ ಏನಾದರೂ ಚಾಕು ಶಿಕ್ಷೆ ಕೊಟ್ಬಿಟ್ರೆ ಹೇಳ್ತಾರೆ ಚಾಕು ಶಿಕ್ಷೆ ಕೊಡೋದು. ಚಾಕು ಜಡ ಪದಾರ್ಥ, ಉಪಯೋಗಿಸ್ತೇವೆ ಶಿಕ್ಷೆ ಕೊಡ್ತಾರೆ. ಅದೇ ರೀತಿ ಏನಿದೆ, ಚಾಕು ಜಡ ಪದಾರ್ಥ, ತಾನೇ ಕೊಲ್ಲಲಾರದು, ಉಪಯೋಗಿಸೋಕೊಬ್ಬನು ಬೇಕು ಅಂತ ಅರ್ಥವಾದರೆ ಚಾಕು ಜಡ ಪದಾರ್ಥ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಏ ಅನ್ನೋನು ಅಸ್ವತಂತ್ರನಾದ ಜೀವ, ಅವನಿಗೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರನಾದ ಭಗವಂತ ಹಿಂದಿರಲೇಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಆಗಿಬಿಟ್ರೆ ನಮಗೆ ಸರಿಯಾಗಿ ತಿಳಿಯುತ್ತೆ. ನಾವು ಹೇಳ್ತೇನೆ ಹೇಳ್ತೇವೆ, ಈಗ ಒಂದು ಗುಂಡು ಸುಟ್ಟು ಬಿಡ್ತು ಅಂತ ಹೇಳುತ್ತೆ. ಗುಂಡು ಸುಟ್ಟು ಬಿಡ್ತು, ಗುಂಡು ಸುಟ್ಟಿಲ್ಲ, ಗುಂಡು ಚೆನ್ನಾಗಿ ಕಾದಿದೆ ಅದಕ್ಕೆ ಸುಟ್ಟಿದೆ. ಸುಟ್ಟಿದ್ದು ಯಾವುದು? ಗುಂಡಲ್ಲ, ಬೆಂಕಿ ಸುಟ್ಟಿತು ಅಂತ ಹೇಳಿದೆ. ಬೆಂಕಿ ಸುಟ್ಟಿತು ಅಂತ ಹೇಳಬೇಕೇ ಹೊರತು ಗುಂಡು ಸುಟ್ಟಿತು ಅಂತ ಹೇಳಬಾರದು. ತಮಾಷೆ ಬಿಟ್ಟಿದ್ದು ಯಾವುದು? ಇವನು ಗುಂಡನ್ನೇ ಬಿಟ್ಟಿದ್ದು, ಗುಂಡನ್ನ ಕೈ ಸುಟ್ಟಿತು, ಅದು ಸುಟ್ಟಿದ್ದು ಗುಂಡಲ್ಲ, ಹೇಳೋದು ಮಾತ್ರ ಗುಂಡು ಸುಟ್ಟಿತು ಅಂತಾನೆ, ಸುಟ್ಟಿದ್ದು ಬೆಂಕಿ ಅಂತಾನೆ ಹೇಳಬೇಕು. ಅದೇ ರೀತಿಯಲ್ಲಿ ಯಾರೇ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಮೂಲತಃ ಮಾಡಿಸೋನು ಯಾವನು ಅಂದರೆ ಭಗವಂತ ಮಾಡಿಸ್ತಾನೆ. ಅದಕ್ಕೆ ನಾವು ಯಾವುದೇ ಸಂಕಲ್ಪ ಮಾಡಬೇಕಾದ್ರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಕರಿಷೇ ಅಂತ ಮಾಡಿದ್ರೆ ತಾನೇ ಹೇಳಬೇಕೆ, ಮಾಡೋ ಅಭ್ಯಾಸ ಎಲ್ಲ ಹೇಳೋ ಪದ್ಧತಿ ಇಲ್ಲ ಅಷ್ಟೇ, ಮಾಡಿದ್ರೆ ಆ ಪ್ರೀತಿ ಹೇಳಬೇಕಾದ್ರೆ. ಅದೇ ರೀತಿಯಲ್ಲಿನೇ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ, ನಿರ್ಪೂಜೆ ಎಲ್ಲ ಮುಗಿಸಿಬಿಡ್ತಾನೆ, ನಾನು ಮಾಡಿದ್ದಲ್ಲ ಎಲ್ಲ ದೇವರೇ ಮಾಡಿಸಿದ್ದು ಅಂತ ಹೇಳ್ತೇವೆ. ಇದರ ಅನುಸಂಧಾನದ ಕ್ರಮ ಇದು. ಈ ಚಿಂತನೆಗೋಸ್ಕರವಾಗಿ ಭಗವದ್ಗೀತೆ ನಮ್ಮನ್ನ ಹೊಸ ಪ್ರಪಂಚಕ್ಕೆ ಒಯ್ಯುತ್ತೆ. ಮೇಲೋಟಕ್ಕೆ ತಮಾಷೆಯಾಗಿ ಕಾಣುತ್ತೆ, ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಫ್ಯಾಕ್ಟಾಗಿ ಕಾಣುತ್ತೆ. ಅದು ಯಾವನೋ ಏನು ಸ್ಥಾನ ಹುಡುಗನು ಫೇಲ್ ಮಾಡಿಬಿಟ್ಟಿದ್ದೀರಿ ಅಂತ ಹೋಗ್ತಾರೆ. ನಾವು ಫೇಲ್ ಆಗಿಬಿಟ್ಟು ನಾನೇನು ಮಾಡಿದ್ದೇನೆ ಅಂತೇಳಿ, ನಾ ಮಾಡೇ ಇಲ್ವಲ್ಲ, ನೋಡಿ ಸೊನ್ನೆ ನೀವೇ ಹಾಕಿರೋದು. ಓ, ಆ ವಿಚಾರನ, ಬರೀ ಪೇಪರ್ ಕೊಟ್ಟಿದ್ದ ಫೇಲ್ ಆಗಿದ್ದಾನೆ, ನಾನಲ್ಲ ಯಾರ ಕೈಲಿ ಕೊಟ್ಟರು ಫೇಲ್ ಆಗ್ತಿದ್ದ ಅಂತ ಹೇಳ್ತಾರೆ. ಯಾರೇ ವ್ಯಾಲಿ ಮಾಡಿದ್ರೆ ಫೇಲ್ ಆಗ್ತಿದ್ದ ಮತ್ತೆ ಅರ್ಥ ಆಗುತ್ತೆ. ವಿದ್ಯಾರ್ಥಿ ಫೇಲ್ ಆಗಿರೋದು ಹೌದು, ಮಾರ್ಕ್ ಸೊನ್ನೆ ಹಾಕಿರೋದು ಹೌದು, ಇವನು ಆದ್ರೆ ಫೇಲ್ ಮಾಡಿದವನು ಇವನಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮದ ಅನುಸಂಧಾನ ಹೇಗಿರಬೇಕು ಅಂತ ಭಗವಂತ ಬಿಡಿಸ್ತಾ ಇದ್ದಾರೆ. ಆದ್ದರಿಂದ ಏನಂ ವೇತ್ತಿ ಹಂತಾರಂ ಎಷ್ಟೇನಂ ಮನ್ಯತೆ ಹತಂ ತಾವು ಭೌನ ಬಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇಬ್ಬರು ತಿಳುವಳಿಕೆ ಇಲ್ಲದವರು ಎ ಅನ್ನೋನು ಕೊಲ್ಲೋದಕ್ಕೂ ಸಾಧ್ಯ ಇಲ್ಲ, ಬಿ ಅನ್ನೋನು ಸಾಧ್ಯ ಸಾಯಲಕ್ಕೂ ಸಾಧ್ಯ ಇಲ್ಲ. ಆ ಜೋಕ ಇನ್ನೂ ತುಂಬಾ ಅರ್ಥ ಉಂಟು. ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ ಅರ್ಥವನ್ನು ಬರೀತಾರೆ, ಇಲ್ಲಿ ಸಾವಿನ ಬಗ್ಗೆ ಅಷ್ಟೇ ಮಾತು ಹೊರಟಿಲ್ಲ ಅಂತ ಹೇಳಿಬಿಡ್ತಾರೆ. ಸಾವಿನ ಬಗ್ಗೆ ಮಾತು ನಾವೇನ್ ಮಾಡ್ತೇವೆ ಗೊತ್ತಾ, ಸತ್ತೋರ್ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ ಕೇಸ್ ಅಲ್ಲ ಅಂತ ಬಿಟ್ಬಿಡೋದ್ಬೇಕಿದೆ ಅವ್ರ ಗೀತೆನ. ಸತ್ತೋರ್ ಬಗ್ಗೆ ಹೇಳ್ತಾ ಇದ್ದಾರೆ, ನಮ್ ಕೇಸ್ ಅಲ್ಲ. ಅದಕ್ಕೆ ಅವರು ಬರೀತಾರೆ, ಆಚಾರ್ಯ ಹೇಳ್ತಾರೆ, ಸಾವು ಒಂದು ನಿಮಿತ್ತ ಮಾತ್ರ. ಏನೋನು ಕೊಂದ, ಏನು ಸತ್ತ ಅಂತ ಹೇಳ್ತೀರಿ, ಅದಲ್ಲ ಅಂತ ಹೇಗೋ ಯಾರು ದಾನ ಕೊಟ್ಟ ಅಂತ ತಿಳ್ಕೊಂಬೋಣ. ಅದು ಶಾಸ್ತ್ರ ಹೇಳುತ್ತೆ, ಕೊಟ್ಟವನು ಇವನಲ್ಲ, ತಗೊಂಡವನು ಅವನಲ್ಲ. ಯಾರಿಗೂ ಊಟ ಹಾಕಿದ, ನಾನು ಇವನಿಗೆ ಊಟಕ್ಕೆ ಹಾಕಿದೆ ಅಲ್ಲ, ಹಾಕಿದವನು ನೀನಲ್ಲ, ತಿಂದವನು ಅವನಲ್ಲ. ಹಾಕಿದವನು ನೀನಲ್ಲ, ತಿಂದವನು ಅವನಲ್ಲ. ಹಾಕ್ಲಕ್ ನೀನ್ಯಾರು? ದೇವ್ರ ಬುದ್ಧಿ ಕೊಟ್ಟು ಹಾಕಿಸ್ತೇ ಅಂತ ಹಾಕಿದ್ದೆ ಅಷ್ಟೇನೆ. ತಿನ್ಲಕ್ಕ ಅವನ ರೋಗ ಬಂದಿದ್ರೆ ಕೆಮ್ಮಕತ್ವ ಅರಣ್ಯ ಮಾಡ್ತಿದ್ದೀನಿ. ಈಗ ಶಕ್ತಿ ಕೊಟ್ಟು ಪರಮಾತ್ಮ ತಿನ್ನಿಸ್ತ ತಿಂದ ಅಷ್ಟೇನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಹಾಕಿದವನು ನೀನಲ್ಲ, ತಿಂದವನು ಅವನಲ್ಲ. ಅದಕ್ಕೆ ಭರತ ರಾಜ ಮೇಣೆ ಹೊತ್ತಿರ್ತಾನೆ. ಆಗ ಬೈತಾನ ರೋಗಣ್ಣ, ಸರಿಯಾಗಿ ಹೊರತೀಯ ಇಲ್ಲ ಅಂತ ಬೈತಾನಾಗ. ನಿಮ್ಗೆ ಸರಿಯಾಗಿ ಹೊರತೀಯೋ ಇಲ್ವೋ, ಕೂತಿರೋದು ನಾನು, ಹೊರೋನು ನೀನು, ಸರಿಯಾಗಿ ಹೊರತೀಯೋ ಇಲ್ವೋ, ಹೊಡೆದು ಬಿಡ್ತಾನೆ ನೋಡು ಅಂತ ಹೇಳ್ತಾನೆ. ಪ್ರಶ್ನೆ ಮಾತಾಡ್ತಾನೆ ರಾಜ, ಕೂತವನು ನೀನಲ್ಲ, ಹೊತ್ತವನು ನಾನಲ್ಲ, ಹೊಡೆದ ನನಗೆ ಏನೂ ಆಗೋದಿಲ್ಲ ಅಂದ್ರೆ ಅದು ಭಾಗವತ, ಇದು ಭಗವದ್ಗೀತೆ. ಅದು ಯಾತಕ್ಕೆ ಹಾಗೆ ಹೇಳಿದ ಅರ್ಥ ಆಗಬೇಕಾದ್ರೆ ಇದನ್ನು ಓದಿರ್ಬೇಕು ನಾವು. ಕೂತವನು ನಾನಲ್ಲ, ಹೊತ್ತವನು ಕೂತವನು ನೀನಲ್ಲ, ಹೊತ್ತವನು ನಾನಲ್ಲ, ನಾನು ಹೊಡೆದು ಏನೂ ಆಗೋದೇ ಇಲ್ಲ. ಅವನಿಗೆ ಆಶ್ಚರ್ಯ ಆಯ್ತಂತ ಕಷ್ಟ ಕಾಲು ಹಿಡ್ಕೊಂಡು ಕೇಳಿದ, ಏನಿದೆ ಅರ್ಥ? ನಾನು ಕೂತಿದ್ದೇನೆ ಇಲ್ಲ ಅಂತೀಯ, ನೀನು ಹೊತ್ತಿದ್ದೀಯಾ ಹೊತ್ತಿಲ್ಲ ಅಂತೀಯ, ಹೊಡೆದ್ರೆ ಪೆಟ್ಟು ಬಿಡುತ್ತೆ ಇಲ್ಲ ಅಂತೀಯ, ಯಾತಕ್ಕೆ ಅಂತ ಕೇಳಿದ. ಆ ಏನು ವಿವರಣೆ ಕೊಟ್ಟನಲ್ಲ, ಇದೇ ವಿವರಣೆನೆ ಭಗವಂತ ಗೀತೆಯನ್ನು ಹೇಳಿದ್ದೇ ವಿವರಣೆ. ಈ ಮಾತು ನಮ್ಗೆ ಅರ್ಥವಾಗ್ತಾ ಹೋದರೆ ನಾವು ಮಾಡ್ತಕ್ಕಂಥ ಪ್ರತಿಕ್ರಿಯೆ ಹಿಂದೆ ಏನನ್ನು ಚಿಂತನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇನ್ನು ನಾವು ಏನು ಕೊಟ್ಟು ಇಲ್ಲ ಅಂತ ತಿಳ್ಕೊಂಡ್ಬಿಡೋಣ, ಬರೀ ಕೂತಿದ್ದೇವಷ್ಟೇ. ಕೂತವನು ನೀನಲ್ಲ ಅಂತ ಶಾಸ್ತ್ರ ಹೇಳಿದ್ರು. ಕೂತವನು ನೀನಲ್ಲ, ಮನೆ ಮೇಲೆ ಕೂತಿ ಮನೆ ಕೂತಿ ಮನೆ ಹೊತ್ತಿಲ್ಲ ಅಂತ ಹೇಳಿ, ಭೂಮಿ ಭೂಮಿನೂ ಹೊತ್ತಿಲ್ಲ. ಕೂಡಿಸಿದವನು ಭಗವಂತ, ಹೊತ್ತಿರೋದು ಭಗವಂತನೇ. ಕೂಡಿಸಿರೋದು ಭಗವಂತ, ಹೊತ್ತವನು ಭಗವಂತ, ಇದು ಫೈನಲ್ ಆನ್ಸರ್. ಇದು ಒಂದು ಈ ರೀತಿ ಪ್ರತಿಕ್ರಿಯೆಯಲ್ಲಿ ಅನ್ವಯ ಮಾಡ್ಕೊಂಡು ಬಿಡಿ, ಅದೇ ಭಗವದ್ಗೀತೆ ಅಂತ ಆಚಾರ್ಯರು ಬರೀತಾರೆ. ಅಂದ್ರೆ ನಿತ್ಯ ಜೀವನಕ್ಕೆ ಭಗವದ್ಗೀತೆ ಯಾತಕ್ಕೆ ಬೇಕು ಅಂತ ಉತ್ತರ. ಇದು ಬರೀ ಯುದ್ಧ ಮಾಡೋ ಉತ್ತರ ಆಗಿದ್ರೆ ಮಿಲಿಟರಿ ಮಾತ್ರ ಟೆಕ್ಸ್ಟ್ ಬುಕ್ ಆಗ್ತಿತ್ತು ಅಷ್ಟೇ. ಭಗವದ್ಗೀತೆಯೆಲ್ಲ ಮಿಲಿಟರಿಯವರಿಗೆ ಕಂಪಲ್ಸರಿ ಮಾಡಬೇಕಾಗಿತ್ತು, ಅದು ನಮಗೆ ಬೇಕಾಗಿರಲಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಭಗವದ್ಗೀತೆ ಬೇಕು. ಅದಕ್ಕೆ ಮುಂದೆ ಭಗವಂತ ಹೇಳ್ತಾನೆ, ನೈವ ಕಿಂಚಿತ್ ಕರೋ ಮೀತಿ ಯುಕ್ತೋ ಮನ್ನೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ. 13 ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಇದೇ ರೀತಿ ತಿಳ್ಕೋಬೇಕು ಅಂತ ಭಗವಂತ ಹೇಳಿದ್ರು. ಇದು ಭಗವದ್ಗೀತೆ. ಆದ್ರೆ ವಿವರಣೆಗಳು ಹೊತ್ತಾಗಿದೆ. ನಾಳೆ ದಿವಸ ಜೀವನ ನಿತ್ಯತ್ವದ ಬಗ್ಗೆ ಅನೇಕ ವಿಚಾರಗಳು, ಭಗವಂತನ ಹಿರಿಮೆ, ಭಗವಂತನ ಆಶ್ಚರ್ಯ ಅಂತ ಹೇಳೋ ವಿಚಾರ ಎಲ್ಲವನ್ನು ಕೂಡ ಸರಿಯಾಗಿ ಹೇಳಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.